ಶ್ರೀ ಗುರುಭ್ಯೋ ನಮಃ. ನಾವು ವಿಷ್ಣು ಸಹಸ್ರನಾಮ ಅರ್ಥಾನುಸಂಧಾನ ಮಾಡ್ತಾ ಬಂದಿದ್ದೀವಿ. ಸ್ವಲ್ಪ ತುಂಬ ಗ್ಯಾಪ್ ಬಂದಿದೆ. ಸೊ ಋಷಿ ದೇವತೆ ಸಂದಸ್ ಹೇಳಿಬಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಸಂಧ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೆ ಜಪೇ ವಿನಿಯೋಗ. ಓಂ ವಿಶ್ವಾಯ ನಮಃ. ಓಂ ಓಂ ವಿಶ್ವಂ ವಿಷ್ಣುರ್ವಷ್ಟ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಕೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷ ಸಾಕ್ಷಿ ಕ್ಷೇತ್ರಜ್ಞೋಶ್ರಯೇವ ಚ ಯೋಗೋ ಯೋಗವಿಧಾಮ್ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ಪುಷ್ಯಮಾನ್ ಕೇಶವ ಪುರುಷೋತ್ತಮಃ ಸರ್ವಶರ್ವಶಿವಸ್ಥಾನುರ್ಭೂತಾದಿರ್ನಿಧಿರವ್ಯಃ ಸಂಭವೋ ಭಾವನೋ ಭರ್ತಾ ಪ್ರಭವ ಪ್ರಭುರೀಶ್ವರಃ ಸ್ವಯಂಭೂ ಶಂಭುರಾಧ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನೋದಾತ ವಿಧಾತ ಧಾತುರುತ್ತಮಃ ಅಪ್ರಮೇಯೋ ಋಷಿಕೇಶ ಪದ್ಮನಾಭೋಮರ ಪ್ರಭು ವಿಶ್ವಕರ್ಮ ಮನುಸ್ತ್ವಷ್ಟ ಸ್ಥವಿಷ್ಟಸ್ಥವಿರೋಧ್ರುವ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತದ್ದನಃ. ಇಲ್ಲಿ ಅಗ್ರಾಹ್ಯ ಶಾಶ್ವತ ಅರ್ಥ ನೋಡಿದ್ದೀವಿ. ಕೃಷ್ಣ ಅನ್ನುವ ಅರ್ಥವನ್ನು ಕೂಡ ನೋಡಿದ್ದೀನಿ ಅನ್ಕೊಂಡಿದ್ದೀನಿ. ಅದಕ್ಕೆ ಲೋಹಿತಾಕ್ಷಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ಕೃಷ್ಣ ಅನ್ನೋ ಶಬ್ದ ಬೇಕು ಅಂದ್ರೆ ನಾವು ಮತ್ತೆ ರಿವಿಸಿಟ್ ಮಾಡ್ಬೋದು. ಲೋಹಿತಾಕ್ಷ ಅನ್ನುವ ಶಬ್ದ ಇವತ್ತು ನೋಡೋಣ ಅರ್ಥ. ಲೋಹಿತ ಅಂದ್ರೆ ನಿಮ್ಗೆ ಲೋಹ, ಲೋಹಿತ ಅನ್ನುವ ಶಬ್ದಕ್ಕೆ ಕೆಂಪು ಬಣ್ಣ ಅಂತ ಅರ್ಥ, ಲಿಟ್ರಲ್ ಮೀನಿಂಗ್. ಅಕ್ಷ ಅಂದ್ರೆ ಕಣ್ಣುಗಳು, ಕೆಂಪು ಕಣ್ಣು ಅಂತ ಅರ್ಥ. ಕೆಂಪು ಕಣ್ಣು ಯಾವಾಗ ಬರುತ್ತೆ? ಕೋಪ ಬಂದಾಗ ಕೆಂಪು ಕಣ್ಣು ಬರುತ್ತೆ. ಕ್ರೋಧ ಪ್ರದರ್ಶನ, ಆದ್ರೆ ಭಗವಂತ ಕ್ರೋಧ, ಅವನಿಗೆ ಕೋಪ ಹೇಗೆ? ಭಗವಂತನಿಗೆ ಕೋಪ ನಮಗೆ ಲೋಕದಲ್ಲಿ ವಿ ಗೆಟ್ ಆಂಗರ್ ಫಾರ್ ಟೂ ರೀಸನ್ಸ್. ಎರಡು ಕಾರಣಗಳಿದ್ದಾಗ, ಎರಡು ಕಾರಣಗಳು ಒಟ್ಟಿಗೆ ಬಿಕಾಸ್ ಆಫ್ ಟೂ ರೀಸನ್ಸ್ ನಮಗೆ ಕೋಪ ಬರುತ್ತೆ. ನಮಗೆ ಕೋಪ ಬರೋದಕ್ಕೆ ಮುಖ್ಯವಾದ ಅನೇಕ ಕಾರಣಗಳಿರಬಹುದು, ಮುಖ್ಯವಾಗಿ ಎರಡು ಕಾರಣಗಳು ಕೋಪ ಬರಲಿಕ್ಕೆ ಲೋಕದಲ್ಲಿ. ಏನು, ವಾಟ್ ಆರ್ ದ ಟೂ ಕಾಸಸ್ ಫಾರ್ ಆಂಗರ್ ಅಂದರೆ, ಒಂದು ವಿ ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ಸಮಥಿಂಗ್. ಕೈಲಾಗದೇ ಇರುವಾಗ ಕೋಪ ಬರುತ್ತೆ, ಯಾವುದೋ ಒಂದು ಸಿಚುಯೇಷನ್ ವಿ ಕಾಂಟ್ ಹ್ಯಾಂಡಲ್ ಕೋಪ ಬರುತ್ತೆ. ಅದು ಒಂದು ಕಾರಣ. ಎರಡನೇ ಕಾರಣ, ಅದರಿಂದ ಏನು ಆಗುತ್ತೆ ಮುಂದೆ ಅನ್ನುವುದು ಗೊತ್ತಿಲ್ಲ. ಇಟ್ ಸಮಥಿಂಗ್ ನೆಗೆಟಿವ್ ಕಮ್ಸ್, ಪಾಸಿಟಿವ್ ಕಮ್ಸ್, ಒಳ್ಳೇದಾಗತ್ತಾ ಕೆಟ್ಟ ಏನಾಗತ್ತೆ ಅಂತ ಗೊತ್ತಿಲ್ಲ. ಫ್ಯೂಚರ್ ವಿ ಡು ನಾಟ್ ನೋ ದ ಫ್ಯೂಚರ್. ಸೊ ಅನವೇರ್ನೆಸ್ ಆಫ್ ದ ಫ್ಯೂಚರ್, ಔಟ್ಕಮ್ ಆಫ್ ದ ಫ್ಯೂಚರ್, ಅದರಿಂದ ಏನಾಗತ್ತೆ, ವಾಟ್ ಈಸ್ ಗೋಯಿಂಗ್ ಟು, ಸಪೋಸ್ ಸಮಥಿಂಗ್ ಬ್ಯಾಡ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅನ್ನೋ ನಾವು ಕೋಪ ಮಾಡೋದಿಲ್ಲ. ಕೋಪ ಮಾಡೋದ್ರ ಮೂಲಕವಾಗಿ ಒಳ್ಳೇದಾಗತ್ತೆ ಅನ್ಕೊಳ್ತೀವಿ, ಕೋಪ ಮಾಡ್ತೀವಿ. ಆದ್ದರಿಂದ ಕ್ರೋಧ ಬರೋದಕ್ಕೆ ಎರಡು ಕಾರಣಗಳು ಒಟ್ಟಿಗೆ ಸೇರದ್ದು ಮೇನ್ ಕಾಸಸ್. ದೇರ್ ಮೇ ಬಿ ಸೋ ಮೆನಿ, ಏನೋ ಆಗಲಿಲ್ಲ, ಕೆಲಸ ಆಗಲಿಲ್ಲ, ಯಾರೋ ಮಾಡ್ತೀವಿ, ಯಾರ ಮೇಲೆ ಹೋಗಿ ಸಿಟ್ಟು ಬರುತ್ತೆ, ಇದೆ ಏನೇನೋ ಕಾರಣಗಳಿರ್ಬೋದು. ದೇರ್ ಆರ್ ಸೆಕೆಂಡ್ರಿ ರೀಸನ್ಸ್. ಬಟ್ ಹೈ ಟಾಪ್ ಲೆವೆಲ್ನಲ್ಲಿ ಕೈಲಾಗದೆ ಇರೋದು, ಇನ್ಕೇಪಬಿಲಿಟಿ, ಅನೇಬಲ್ ಟು ಹ್ಯಾಂಡಲ್ ಎ ಸಿಚುಯೇಷನ್ ಕೋಪ ಬರುತ್ತೆ. ಆರ್ ಫ್ಯೂಚರ್ ಗೊತ್ತಿಲ್ಲ, ಏನು ಏನಾಗತ್ತೋ ಅದರಿಂದ ಗೊತ್ತಿಲ್ಲ, ಕೋಪ ಬರುತ್ತೆ. ಈ ಎರಡು ಕಾರಣಗಳು. ಸೊ ಭಗವಂತನಿಗೆ ಎರಡು ಕಾರಣಗಳಿಲ್ಲ, ಅವನಿಗೆ ಕೈಲಾಗದೆ ಇರೋದು ಅನ್ನೋದಿಲ್ಲವೇ ಇಲ್ಲ, ಅವನಿಗೆಲ್ಲವೂ ಕೈಲಾಗುತ್ತೆ. ಈ ಸತ್ಯ ಸಂಕಲ್ಪ ನೆನೆಸಿದರೆ ಎಲ್ಲ ಆಗಿಬಿಡುತ್ತೆ, ಒಂದು. ಎರಡನೇದು ಫ್ಯೂಚರ್, ಅವನಿಗೆ ಭೂತ ಭವಿಷ್ಯದ ವರ್ತಮಾನ ಕಾಲಗಳು, ಪಾಸ್ಟ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಎಲ್ಲವೂ ಗೊತ್ತು ಅವನಿಗೆ, ಸರ್ವಜ್ಞ ಅವನು, ಏನಾಗತ್ತೆ ಏನು ಎಲ್ಲವೂ ಗೊತ್ತು. ಆದ್ದರಿಂದ ಫ್ಯೂಚರ್ ಗೊತ್ತಿಲ್ಲ ಎಂಬ ಪ್ರಸಕ್ತಿಯೂ ಇಲ್ಲ. ಆದ್ದರಿಂದ ಭಗವಂತನಿಗೆ ಯಾವತ್ತೂ ಕೋಪನೇ ಬರಬಾರದು. ಸೊ ಕೆಂಪು ಕಣ್ಣು ಅವನಿಗೆ ಇರಲೇಬೇಕಾಗಿಲ್ಲ. ಲೋಹಿತಾಕ್ಷ ಅನ್ನುವ ಹೆಸರೇ ಅವನಿಗೆ ಅನ್ವಯವೇ ಆಗಬೇಕಾಗಿಲ್ಲ. ಅವನು ಲೋಹಿತಾಕ್ಷ ಕೆಂಪು ಕಣ್ಣು ಅಂದ್ರೆ ಕ್ರೋಧ, ಯಾಕೆ ಮಾಡ್ತಾನೆ ಅವನು, ಯಾಕೆ ಸಿಟ್ಟು ಮಾಡ್ಕೊಳ್ತಾನೆ, ಯಾರ ಮೇಲೆ ಸಿಟ್ಟು ಮಾಡ್ತಾನ ಅವನು. ಆದ್ರೆ ನಾವು ಕಥೆಗಳಲ್ಲಿ ಕೂಡ ಕೇಳ್ತೀವಿ, ನರಸಿಂಹದೇವರು ಕ್ರೋಧ ಹಿರಣ್ಯ ಕಶಪ ಮೇಲೆ ಅಷ್ಟು ಕೋಪ ಮಾಡ್ಕೊಳ್ತಾನೆ. ಅದೇ ವಿಧವಾಗಿ ಅನೇಕ ಸಂದರ್ಭಗಳಲ್ಲಿ ರಾಮಾವತಾರದಲ್ಲಿ ನಿಮಗೆಲ್ಲರಿಗೂ ಗೊತ್ತಾದಂತೆ ಕಥೆ, ಸಮುದ್ರ ಕಥೆ ಅಂದ್ರೆ ಅದು ನಡೆದ ವೃತ್ತ ಅಂತ. ಸಮುದ್ರ ದಾರಿ ಕೊಳ್ಳಿಲ್ಲ ಅಂಥೇಳಿ ರಾಮದೇವರಿಗೆ ಕೋಪ ಬಂತು ಅಂಥೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ಅಲ್ಲಿ ಹೇಳ್ತಾರೆ, ಸಮುದ್ರಸ್ಯ ತತಕ್ರುದ್ಧೋ ರಾಮೋ ರಕ್ತಾಂತಲೋಚನಃ ಅಂಥೇಳಿ ರಾಮದೇವರು ಕೋಪ ಮಾಡಿದರು ಅಂಥೇಳಿ. ಆದ್ದರಿಂದ ಸಮುದ್ರನ ಮೇಲೆ ರಾಮದೇವರು ಕೋಪ ಮಾಡಿದ ವೃತ್ತ ಅಂತ ಕೇಳ್ತೀವಿ. ಅಷ್ಟೇ ಅಲ್ಲ, ಆಚಾರ್ಯರೇ ಮಾಡಿರುವಂತಹ ನಖಸ್ತುತಿ ಎರಡನೇ ಶ್ಲೋಕನು ನೋಡಿದರೆ, ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶಿಸುತ್ತೆ ಸಮಂ ಪಶ್ಯಾಮ್ ಉತ್ತಮ ವಸ್ತು ದೂರತೋ ತರತೋಪಾಸ್ತಂ ರಸೋಯೋಷ್ಟಮಃ ಯದ್ ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋದೋಪಮ ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಚಕ್ರೋತ್ಕರಾಹ ಅಂತೇಳಿ ಭಗವಂತನ ಬಲಕಣ್ಣಿನ ಕ್ರೋಧದಿಂದ ಕೋಪದಿಂದ ಯದ್ ರೋಷೋತ್ಕರ ದಕ್ಷ ನೇತ್ರ ದಕ್ಷ ದಕ್ಷಿಣ ಬಲಗಣ್ಣು ಕ್ರೋಧ ಉತ್ಕರ ಕ್ರೋಧದಿಂದ ಬಂದಿರುವಂತ ಯದ್ ರೋಷ ರೋಷ ಅಂದ್ರೆ ಕ್ರೋಧ ಸಿನನಿಮಸ್ಸು ಯದ್ ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನ ಕುಟಿಲ ಪ್ರಾಂತ ಅಂದ್ರೆ ಆ ಕಣ್ಣು ಕೋಪ ಬಂದಾಗ ಕೆಂಪು ಮಾಡಿ ಅದನ್ನು ಚಿಕ್ಕದು ಒಂದು ಸ್ವಲ್ಪ ಕಣ್ಣು ಸಿಡಿಸೋದಂತ ನೋಡಿ ಸಿಡಿಸೋದ ತರಹ ಮಾಡುವುದು ಆದ್ದರಿಂದ ದಕ್ಷ ನೇತ್ರೋ ಯದ್ ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತ ಉತ್ಥಿತ ಅಗ್ನಿಸ್ಫುರತ್ ಆವಾಗ ಆ ಸೋ ಕೋಪ ಮಾಡಿದಾಗ ಅಲ್ಲಿಂದ ಅಗ್ನಿ ಕಣಗಳು ಹೊರಗೆ ಬರುತ್ತಂತೆ ಭಗವಂತನ ಬಲಕಣ್ಣಿನ ಕೊನೆ ಭಾಗದಿಂದ ಬೆಂಕಿಯ ಒಂದು ಸ್ಪಾರ್ಕ್ಸ್ ಹೊರಗೆ ಬರುತ್ತಂತೇಳಿ ಸೊ ಅದರಿಂದ ಯದ್ ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋ ಉತ್ಥಿತ ಅಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಚಕ್ರೋತ್ಕರ ಅಂತೇಳಿ ಅವರನ್ನು ಬ್ರಹ್ಮ ಈಶಾ ಶಕ್ರ ಅಂದ್ರೆ ರುದ್ರದೇವರು ಬ್ರಹ್ಮದೇವರು ಇಂದ್ರ ಎಲ್ಲ ದೇವತೆಗಳನ್ನು ಸಂಹಾರ ಸಮಯದಲ್ಲಿ ಅವರು ಎಲ್ಲರನ್ನು ಸುಟ್ಟು ಹಾಕಿ ಬಿಡ್ತಾರೆ ಅಂತೇಳಿ ಅವು ಎಲ್ಲರ ಸಂಹಾರ ಸರ್ವಸಂಹಾರಕ ರೂಪವಾದ ವರ್ಣನೆ ನರಸಿಂಹದೇವರು ವರ್ಣನೆ ಮಾಡ್ತಾರೆ ಅಂದ್ರೆ ಆ ಪ್ರಳಯ ಸಮಯದಲ್ಲಿ ಭಗವಂತ ಕೂಡ ಆ ಕೋಪವನ್ನು ತೋರಿಸಿದ ಆದ್ದರಿಂದ ಭಗವಂತನಿಗೂ ಕೋಪ ಬರುವ ಸಂದರ್ಭ ಇದು ಹೇಗೆ ಹೊಂದಾವಣಿಕೆ ಆಗೋದಿಲ್ಲ ಅವನು ಕೋಪ ಬರಬಾರದು ಅವನಿಗೆ ಎಲ್ಲವೂ ಕೈಲಾಗತ್ತೆ ಅವನಿಗೆ ಫ್ಯೂಚರು ಗೊತ್ತು ಆದ್ದರಿಂದ ಭವಿಷ್ಯತ್ತು ಗೊತ್ತು ಕೋಪ ಮಾಡಲೇಬಾರದು ಕೋಪ ಮಾಡ್ತಾ ಇದ್ದಾನಲ್ವ ಭಗವಂತ ಅದು ಹೇಗೆ ಅಷ್ಟೇ ಅಲ್ಲದೆ ಕೋಪ ಅನ್ನೋದು ಡ್ರಾಬ್ಯಾಕ್ ಲೋಪ ಭಗವಂತನಿಗೆ ಒಂದು ದೋಷ ಹೇಳಿದಂತ ಅವನಿಗೆ ಕ್ರೋಧ ಬಂತು ಅಂದ್ರೆ ಅದು ದೋಷ ಸೊ ಅವನು ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಯಾವ ದೋಷವೂ ಇಲ್ಲದವನು ಎಲ್ಲ ಗುಣಗಳಿಂದ ತುಂಬಿದವನು ಅಂದ್ರೆ ಕ್ರೋಧ ಬರುವ ದೋಷವು ಅವನಿಗೆ ಇರಬಾರದು ಕ್ರೋಧ ಬರುತ್ತಾ ಇದಲ್ವಾ ಲೋಹಿತಾಕ್ಷ ಅನ್ನುವ ಹೆಸರು ಭಗವಂತನಿಗೆ ಅನ್ವಯವೇ ಆಗಬಾರದು ಅಂತ ಸಂಶಯ ಬರುತ್ತೆ ಆದರೆ ಇಲ್ಲಿ ಮುಖ್ಯ ಅಂಶಗಳು ಭಗವಂತನಿಗೆ ಕೈಲಾಗದೆ ಇರೋದಿಲ್ಲ ಆದ್ದರಿಂದ ಫ್ಯೂಚರ್ ಗೊತ್ತಾದ್ರಿಂದ ಕೋಪ ಮಾಡ್ತಾನಂದ್ರೆ ಕೋಪ ಮಾಡುವುದನ್ನು ಕೋಪ ಪ್ರದರ್ಶನವೇ ಅದು ಹೇಗೆ ರೀ ನೀವು ಹೇಳ್ತೀರಾ ಜಸ್ಟ್ ರಿಟ್ರೋಫಿಟ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀರಾ ದೇವರು ಸಿಟ್ಟು ಮಾಡೋದಿಲ್ಲ ಕೋಪ ಇಲ್ಲ ಅವನು ಕ್ರೋಧ ಇಲ್ಲ ಆದರೆ ಕ್ರೋಧವನ್ನು ಪ್ರದರ್ಶನೆ ಮಾಡ್ತಾ ಇದ್ದಾನೆ ಅಂತೇಳಿ ಯಾಕೆ ಪ್ರದರ್ಶನೆ ಮಾಡಬೇಕು ದೇವರು ಯಾಕೆ ಕೋಪ ಪ್ರದರ್ಶನೆ ಮಾಡ್ಬೇಕಂತೇಳಿ ಅದಕ್ಕೆ ಕಾರಣಗಳಿವೆ ಏನಂತೇಳಿದ್ರೆ ಭಗವಂತ ಕೋಪ ಪ್ರದರ್ಶನೆ ಮಾಡುವುದು ಯಾಕೆ ಅಂತ ಹೇಳಿದರೆ ಅದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡ್ತೀನಿ ಅಂತ ಭಗವಂತ ತಗೊಂಡಿದ್ದಾನೆ ದುಷ್ಟ ಶಿಕ್ಷಣ ಮಾಡುವಾಗ ಈ ಪ್ರದರ್ಶನೆ ತೋರಿಸುವುದು ಅಂದ್ರೆ ಅವರಲ್ಲಿ ಭಯ ಹುಟ್ಟಿಸಬೇಕಲ್ವ ಈ ದುಷ್ಟರು ಯಾರಿದ್ದಾರೋ ಏನು ಶಾಂತವಾಗಿ ಕೊಳ್ತೀನಿ ಅಂದ್ರೆ ಅವ್ರಿಗೆ ಭಯವೇ ಬರೋದಿಲ್ಲ ದುಷ್ಟರ ಮನಸ್ಸಲ್ಲಿ ಹಿರಣ್ಯಕಶಿಪು ಸಂಹಾರ ಮಾಡುವಾಗ ಭಯಂಕರವಾದ ಕೋಪ ಮಾಡಿಕೊಂಡು ಬಂದಿದ್ದಾನನ್ನುವಾಗ ಅವನು ಭಯ ನಡುಗು ಬರುತ್ತೆ ಸೊ ಆದ್ದರಿಂದ ದುಷ್ಟ ಶಿಕ್ಷಣ ಮಾಡುವುದಕ್ಕೆ ಕೋಪ ಪ್ರದರ್ಶನ ಮಾಡಬೇಕು ಆಯ್ತು ರೀ ಸರಿ ಹಿರಣ್ಯಕಶಿಪು ಸಂಹಾರ ಮಾಡುವುದಕ್ಕೆ ಕೋಪ ಪ್ರದರ್ಶನ ಮಾಡಿದ ಅವನಲ್ಲಿ ಭಯ ಹುಟ್ಟಿಸುವುದಕ್ಕಾಗ ಅಂತ ಹೇಳ್ತಾ ಇದ್ದೀರ ಆದರೆ ಸಮುದ್ರನ ಮೇಲೆ ರಾಮಚಂದ್ರ ದೇವರು ಸಮುದ್ರ ದೇವತೆ ಅಷ್ಟೇ ಅಲ್ಲದೆ ಸಮುದ್ರ ತನ್ನ ಕೆಲಸ ತಾನು ಮಾಡ್ತಾ ಇದ್ದಾನೆ ಸುಮ್ಮನೆ ದಾರಿ ಬಿಟ್ಟುಬಿಡ್ಲ ನೀರು ಹಾಕಿ ದಾರಿ ಬಿಡ್ಲಕ್ಕಿಲ್ಲ ದೇವರು ಕೊಟ್ಟ ಆಜ್ಞೆಯನ್ನೇ ಸಮುದ್ರ ಪಾಲನೆ ಮಾಡ್ತಾ ಇದ್ದಾನೆ ತನ್ನ ಆಜ್ಞೆ ಪಾಲನೆ ಮಾಡುವ ಸಮುದ್ರನ ಮೇಲೆ ರಾಮಚಂದ್ರ ದೇವರು ಯಾಕೆ ಕೋಪ ಮಾಡಿದರು ಅದು ಸರಿ ಇಲ್ಲವಲ್ಲ ಅಂತ ಮತ್ತು ಸಂಶಯ ಬರುತ್ತೆ ಅಲ್ಲಿ ಕೂಡ ಭಗವಂತ ಪ್ರದರ್ಶನೆ ಮಾಡಿದ್ದಾನೆ ಅನ್ನುವುದಕ್ಕೆ ನಿದರ್ಶನ ಏನು ಅಂತ ಹೇಳಿದರೆ ಆ ಪ್ರದರ್ಶನದ ನಿದರ್ಶನ ಅದರಿಂದ ಸಮುದ್ರ ಬರ್ತಾನೆ ಅಂದ್ರೆ ಎಲ್ಲರಿಗೂ ಒಂದು ಸಂಶಯ ರಾಮದೇವರು ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ರಾಮದೇವರು ಹೇಳ್ತಾರೆ ನಾನು ದಶರಥ ಪುತ್ರ ನಾನು ಸಾಮಾನ್ಯ ಮನುಷ್ಯ ಸೊ ಬಹಳ ಜನ ತಪ್ಪು ತಿಳಿಬೇಕು ಕೂಡ ಇನ್ಫ್ಯಾಕ್ಟ್ ಲಾಟ್ ಆಫ್ ಸ್ಕೂಲ್ಸ್ ಆಫ್ ಥಾಟ್ ರಾಮಚಂದ್ರ ದೇವರು ಅವತಾರ ಮಾಡಿದಾಗ ಕೃಷ್ಣಾವತಾರದಲ್ಲಿ ತಾನು ಪರಮಾತ್ಮ ಅಂತ ಜ್ಞಾನ ಇತ್ತು ರೀ ರಾಮಚಂದ್ರ ಅಲ್ಲಿ ಡೈಲಾಗ್ಸ್ ಕೊಡ್ತಾರೆ ನಾನು ದಶರಥ ಪುತ್ರ ಅಷ್ಟೇ ಅಂತೇಳಿ ರಾಮಚಂದ್ರ ದೇವರಿಗೆ ತಾನು ವಿಷ್ಣು ಅವ್ರು ಬರ್ತು ರುದ್ರ ಹೇಳ್ತಾರೆ ಬ್ರಹ್ಮದೇವ್ ಎಲ್ಲರೂ ಒಂದು ಹೇಳಬೇಕಾಗಿ ಬಂತು ಅವನಿಗೆ ತಾನೇ ದೇವರು ಅನ್ನುವ ಪ್ರಜ್ಞೆಯೇ ಇದ್ದಿಲ್ಲ ಅಂತ ಸಂಶಯ ಬರುತ್ತೆ ಅದನ್ನು ನಿವಾರಣೆ ಮಾಡುವುದಕ್ಕಾಗಿ ಸಮುದ್ರನ ಮೇಲೆ ಕೋಪ ಪ್ರದರ್ಶನೆ ಮಾಡಿದಾಗ ಸಮುದ್ರನೇ ಬಂದು ಅಪ್ಪ ನಾನು ನಿನ್ನ ಕೆಲಸನೇ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾನೆ ಹೇಳಿದಾಗ ಹೌದು ನಿನ್ನ ಕೆಲಸ ನಾನು ಹೇಳಿದ ಕೆಲಸ ನಾನು ಮಾಡ್ತಾ ಇದ್ದೆ ಅದನ್ನು ನಾನು ಇನ್ನೊಂದು ಕೆಲಸ ಮಾಡಬೇಕು ಅದಕ್ಕೆ ಅಡ್ಡಿ ಆಗಬಾರದು ಆದ್ದರಿಂದ ಅದಕ್ಕೆ ಇನ್ನೊಂದು ಮಾರ್ಗವನ್ನು ನೀನು ಹೇಳು ನನಗೆ ಗೊತ್ತಾ ಮಾರ್ಗ ನೀನು ಹೇಳು ಅಂತೇಳಿ ಆದ್ದರಿಂದ ಅಲ್ಲಿ ಕೂಡ ಸಮುದ್ರನ ಮೇಲೆ ಆ ವಿಧವಾಗಿ ಕೋಪ ಪ್ರದರ್ಶನ ಮಾಡುವುದರ ಮೂಲಕವಾಗಿ ಯಾರ್ಯಾರಿಗೆ ಅಂದ್ರೆ ದೇವತೆಗಳಲ್ಲಿ ಕೂಡ ದೇವತೆಗಳಿಗೆಲ್ಲರೂ ಗೊತ್ತು. ಆದರೆ ಮತ್ತೊಂದು ಸ್ಥಿರೀಕರಣ, ಸ್ಥಿರವಾಗುವುದು, ನಾನು ಭಗವಂತ ಅನ್ನುವ ಅರಿವು ನನಗೆ ಇದೆ, ಯಾವಾಗಲೂ ಇರುತ್ತೆ. ಅದಕ್ಕೆ ಕೃಷ್ಣಾವತಾರದಲ್ಲಿ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವತಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ ಅಂತ ಹೇಳ್ತಾನೆ. ಎಲ್ಲ ಅನೇಕ ಜನ್ಮಗಳು ಅಂದ್ರೆ ನಾವು ಅವತಾರ ನಾನು ತೆಗೆದಿ ನೀನು ತೆಗೆದಿದ್ದೀಯಾ, ನಿನಗವು ನೆನಪಿಲ್ಲ, ಆದ್ರೆ ನನಗೆ ಎಲ್ಲವೂ ನೆನಪಿದೆ ಅಂತಾನೆ. ಎಲ್ಲವೂ ನೆನಪಿದೆ, ತಾನ್ಯಹಂ ವೇದ ಸರ್ವಾಣಿ, ಎಲ್ಲವೂ ನನಗೆ ನೆನಪಿದೆ ಅಂತ ಹೇಳಿದರೆ ರಾಮಾವತಾರದಲ್ಲಿಯೂ ನನಗೆ ನನ್ನ ಅವತಾರದ ನೆನಪು ಇದೆ ಅಂತ ಸ್ಪಷ್ಟೀಕರಣ ಮಾಡ್ತಾ ಇದ್ದಾನೆ ಕೃಷ್ಣ. ಆದ್ದರಿಂದ ರಾಮಾವತಾರದಲ್ಲಿ ಕೂಡ ತಾನು ಭಗವಂತ ಅನ್ನುವ ಅರಿವು ತನಗಿದೆ ಅನ್ನುವುದು ಲೋಕಕ್ಕೆ ತೋರಿಸುವುದಕ್ಕಾಗಿ ಕೋಪ ಪ್ರದರ್ಶನ ಅಲ್ಲಿಗೆ ಮಾಡ್ತಾನೆ. ಸಮುದ್ರನ ಮೇಲೆ ನಿಜವಾಗಿ ಕೋಪ ಅಲ್ಲ, ಸಮುದ್ರನ ಮೇಲೆ ಹಾಗೆ ಮಾಡುವುದರ ಮೂಲಕವಾಗಿ ತಾನು ಒಂದು ಶರಸಂಧಾನ ಮಾಡಿರ್ತಾನೆ. ಅದರ ಮೂಲಕವಾಗಿ ಆ ಸಮುದ್ರದಲ್ಲಿ ಬಚ್ಚಿಂಡುಕೊಂಡಿರುವಂತಹ ರಾಕ್ಷಸರ ಸಂಹಾರ ಮಾಡುವುದು, ಅದಕ್ಕೆ ಭೂತ ಭವಿಷ್ಯದ ವರ್ತಮಾನ ಕಾಲಗಳು ಭಗವಂತನಿಗೆ ಗೊತ್ತಾದ್ದರಿಂದ ಹೀಗೆ ಕೋಪ ಪ್ರದರ್ಶನ ಮಾಡುವುದರ ಮೂಲಕವಾಗಿ ಸರಸಂಧಾನ ಮಾಡಿದ್ದಾನೆ. ಆ ಬಾಣಕ್ಕೆ ಒಂದು ಅದು ಸಮುದ್ರನಿಗೆ ತೊಂದರೆ ಕೊಡ್ತಾ ಇರುವಂತಹ ದೈತ್ಯರ ಸಂಹಾರವೂ ಆಗುತ್ತೆ. ಆದ್ದರಿಂದ ಸಮುದ್ರನಿಗೆ ಸಹಾಯ ಮಾಡುವುದಕ್ಕೆ ಸಮುದ್ರನ ಮೇಲೆ ಕೋಪ, ನೋಡ್ಲಿಕ್ಕೆ ಸಮುದ್ರನ ಮೇಲೆ ಕೋಪ ಮಾಡಿದಂತೆ, ನಿಜವಾಗ ಸಮುದ್ರನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಕೋಪ. ಆದ್ದರಿಂದ ಭಗವಂತನಿಗೆ ಫ್ಯೂಚರ್ ಗೊತ್ತಾದ್ದರಿಂದ ಇದರಿಂದಲೂ ಲೋಕಕ್ಕೆ ಉಪಕಾರವೇ ಆಗತ್ತೆ. ಯಾವತ್ತೂ ಭಗವಂತನ ಕೋಪದಿಂದ ಯಾವ ಸಜ್ಜನನಿಗೂ ಅಪಕಾರವಾಗಲಿಲ್ಲ, ಅದೇ ಪ್ರೂಫ್ ಏನಫ್. ಆದ್ದರಿಂದ ಇಲ್ಲಿ ಲೋಹಿತಾಕ್ಷ ಅನ್ನುವ ಹೆಸರು ಭಗವಂತನ ದೋಷವನ್ನು ಹೇಳುವ ಹೆಸರಲ್ಲ, ಅವನ ಗುಣವನ್ನು ಹೇಳುವಂತಹ ಹೆಸರೇ. ಕೆಂಪು ಕಣ್ಣು, ಲೋಹಿತ ಅಂದ್ರೆ ಕೆಂಪಾದ ಕಣ್ಣುಗಳು ಉಳ್ಳವನು ಅನ್ನುವ ವಾಕ್ಯದ ಅರ್ಥ ಲೋಹಿತೇ ರಕ್ತೇ ಅಕ್ಷಿಣಿ ಯಸ್ಯ ಸಹ ಲೋಹಿತಾಕ್ಷ. ವಿಗ್ರಹ ವಾಕ್ಯ ದ್ವಿವಚನ, ಭಗವಂತನಿಗೆ ಅನೇಕ ಸಹಸ್ರಾಕ್ಷ ಸಹಸ್ರಪಾದ ಅನೇಕ ಕಣ್ಣುಗಳಿವೆ, ಆದರೆ ಕೆಂಪು ಕಣ್ಣುಗಳಿರುವನು. ಲೋಹಿತೇ ರಕ್ತೆ ಅಕ್ಷಿಣಿ ಯಸ್ಯ ಸಹ, ಕೆಂಪು ಕಣ್ಣುಗಳು ಉಳ್ಳವನಾದ್ದರಿಂದ ಅವನು ಲೋಹಿತಾಕ್ಷ ಅಂತ ಕರೆಯಲ್ಪಟ್ಟಿದ್ದಾನೆ ಅಂಥೇಳಿ. ಅಷ್ಟೇ ಅಲ್ಲದೆ ದ್ವಾತ್ರಿಂಶ ಲಕ್ಷಣಗಳಲ್ಲಿ ಅದನ್ನು ಹೇಳಿದ್ದಾರೆ, ಅದು ಒಳ್ಳೆ ಲಕ್ಷಣ ಅಂತೇಳಿ. ಪಂಚದೀರ್ಘ ಪಂಚಸೂಕ್ತ ಸಪ್ತರಕ್ತ ಷಡುನ್ನತ ತ್ರಿಪುತುಸ್ ತ್ರಿಶು ಗಂಭೀರೋ ದ್ವಾತ್ರಿಂಶ ಲಕ್ಷಣಸ್ತು ಅಂಥೇಳಿ, ಅವು ಯಾವುದ್ಯಾವುದು ಉದ್ದಕ್ಕಿರಬೇಕು, ಯಾವುದಾವುದು ಚಿಕ್ಕದಾಗಿರ್ಬೇಕು, ಯಾವುದಾವುದು ಕೆಂಪಾಗಿರ್ಬೇಕು ಅಂತ ಹೇಳಿದಾಗ ಪಾದ ತಲಭಾಗ, ತುಟಿಗಳು, ಕಣ್ಣಿನ ಕೊನೆಗಳು, ಪಾಣಿದ್ವಯೇ ಪಾದತಲದ್ವಯೇ ನೇತ್ರ ಅಂತೆ ತಾಲುಸ್ತಾನೆ ಜಿಹ್ವಾಯಾಮ್ ಅಧರ ಉಷ್ಟೆ ನಖೇಶು ಚ ಅಂಥೇಳಿ, ಸಪ್ತಸ್ಥಾನೇಶು ಸಪ್ತರಕ್ತಾನೆ ಅಂಥೇಳಿ. ಈ ಏಳು ಸ್ಥಾನಗಳಲ್ಲಿ, ಏಳು ಸ್ಥಾನಗಳು ಯಾವುದಂದ್ರೆ ಎರಡು ಕೈಗಳ ಅಂಗೈಗಳಿರುತ್ತೆ ನೋಡ್ರಿ, ದ ಪಾಮ್ಸ್, ಅಲ್ಲಿ ಕೆಂಪಾಗಿರುತ್ತೆ ಅಂಥೇಳಿ. ಅದೇ ವಿಧವಾಗಿ ಪಾದ ತಲ, ಸೊ ಪಾದಗಳ ಕಲ್ಲಿಗಿನ ಭಾಗ ಅದು ಕೆಂಪಾಗಿರಬೇಕು ಅಂಥೇಳಿ ಎರಡು ಪಾದಗಳದ್ದು. ನೇತ್ರ ಅಂತೆ ಕಣ್ಣಿನ ಕೊನೆಯಲ್ಲಿ ಕೆಂಪುತನ, ಅದು ಸಾಮುದ್ರಿಕ ಲಕ್ಷಣ. ಅದೇ ವಿಧವಾಗಿ ತಾಲುಸ್ಥಾನ ಅಂದ್ರೆ ತಾಳುಗಳು, ತುಟಿಗಳು ಅಲ್ಲಿ ಕೆಂಪಾಗಿರಬೇಕು. ಅದೇ ವಿಧವಾಗಿ ನಾಲಿಗೆ ಅದರ ಅಂದ್ರೆ ತಾಲುಸ್ಥಾನ ಅಂದ್ರೆ ತಾಳವ್ಯ ಅಂತ ನೋಡಿದ್ರೆ ಪ್ಯಾಲೆಟ್ ಅಂತೀವಿ, ಪ್ಯಾಲೆಟ್ ಕೆಂಪಾಗಿರಬೇಕು, ತುಟಿಗಳು ಕೆಂಪಾಗಿರಬೇಕು, ನಾಲಿಗೆ ಕೆಂಪಾಗಿರಬೇಕು. ಇವ ಉಗುರುಗಳು, ಕೈಯಿನ ಉಗುರುಗಳು, ಕಾಲಿನ ಉಗುರುಗಳು ಅವು ಕೆಂಪಾಗಿರಬೇಕು. ಇವು ಎಲ್ಲವೂ ಕೂಡ ಈ ಏಳು ಸ್ಥಾನಗಳು ಕೂಡ ಕೆಂಪಾಗಿರಬೇಕು, ಅದು ಸಾಮುದ್ರಿಕ ಲಕ್ಷಣಗಳಲ್ಲಿ ಒಂದಾಗಿದೆ. ಆದ್ದರಿಂದ ಅದು ಭಗವಂತನ ಕಲ್ಯಾಣ ಲಕ್ಷಣಕ್ಕೆ ಸಂಬಂಧಪಟ್ಟದ್ದೇ ಆಗಿದೆ. ಆದ್ದರಿಂದ ಕೌಸಲ್ಯ ಜನೇದ್ರಾಮಂ ದಿವ್ಯ ಲಕ್ಷಣ ಸಂಯುತಂ ಅಂತ ಹೇಳಿದಂತೆ ಎಲ್ಲ ಲಕ್ಷಣಗಳಿಂದ ಕೂಡಿದ ಶ್ರೀರಾಮಚಂದ್ರ ಭಗವಂತ, ಅಫ್ಕೋರ್ಸ್ ಅವನಿಗೆ ಹುಟ್ಟು ಇಲ್ಲ, ಇದೆಲ್ಲ ಅಭಿವ್ಯಕ್ತನಾದ ಅಷ್ಟೇ. ಆ ವಿಧವಾಗಿ ಭಗವಂತ ಯಾವಾಗಲೂ ಆ ಏಳು ಕೆಂಪು ಇದೆ. ಆದ್ದರಿಂದ ಈ ಲೋಹಿತಾಕ್ಷ ಅನ್ನುವುದು ಅವನಿಗೆ ಕಲ್ಯಾಣ ಗುಣವೇ ಆಗಿದೆ ಹೊರತು ಅದು ದೋಷವಲ್ಲ, ಅವನಿಗೆ ಕಲ್ಯಾಣ ಗುಣ. ಆದ್ದರಿಂದ ಈ ವಿಧವಾಗಿ ಭಗವಂತ ಲೋಹಿತಾಕ್ಷ ಅನ್ನುವುದು ಅವನಿಗೆ ಒಳ್ಳೆ ಗುಣವನ್ನು ಹೇಳುವಂತಹ ಹೆಸರೇ ಆಗಿದೆ. ಅದು ಒಂದು. ಇನ್ನೊಂದು ಲೋಹಿತಾಕ್ಷ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥ, ಒಂದು ಬಹುವ್ರೀಹಿ ಸಮಾಸವಾಗಿ ಹೊಂದಿದೆ. ನಾವು ನೋಡಿದ್ದೀವಿ ಲೋಹಿತೆ ರಕ್ತ ಅಕ್ಷಿಣಿಯ ಸಹ ಲೋಹಿತಾಕ್ಷ ಅನ್ನೋದು ಬಹುವ್ರೀಹಿ ಸಮಾಸ. ಅಷ್ಟೇ ಅಲ್ಲದೆ ಲೋಹಿತ ಅಕ್ಷಃ ಅಂತೇಳಿ ಎರಡು ಶಬ್ದಗಳಾಗಿ ತಗೊಂಡ್ರೆ ಅದು ಕೂಡ ಭಗವಂತನ ಹೆಸರು. ಲೋಹಿತ ಅಂದ್ರೆ ಏನು? ಲೋಹಿತ ಅಂದ್ರೆ ಲೋಹಿತೇ ರಕ್ತೇ ಲೋಹಿತ ಐತಿ ಅಂತೇಳಿ, ಅಕ್ಷ್ಣೋದಿ ವ್ಯಾಪ್ನೋದಿ ಲೋಹಿತಾಕ್ಷ ಅಂತೇಳಿ. ಅಂದರೆ ಭಗವಂತ ರಕ್ತದಲ್ಲಿ ತಾನು ಲೋಹಿತ ಅನ್ನುವ ಹೆಸರಿನಿಂದ ವ್ಯಾಪ್ತನಾಗಿ ಎಲ್ಲರ ರಕ್ತವೂ ಕೂಡ ಕೆಂಪಾಗಿರುತ್ತೆ. ಯಾಕೆ ಅಂದರೆ ಭಗವಂತ ಅದರಲ್ಲಿ ವ್ಯಾಪ್ತನಾಗಿ ಅದು ಕೆಂಪಾಗಿರುವಂತೆ ಮಾಡ್ತಾನಾದ್ದರಿಂದ ಅವನಿಗೆ ಲೋಹಿತ ಅಂದರೆ ರಕ್ತದಲ್ಲಿ ಇದ್ದು ರಕ್ತದ ಕೆಂಪುತನವನ್ನು ಕೊಡತಾ ಅದರಲ್ಲಿ ವ್ಯಾಪ್ತನಾಗಿರುವ ರೂಪ ಅದು ಲೋಹಿತ ಅನ್ನುವ ರೂಪ. ಆ ವಿಧ ಭಾಗ ಆ ರೂಪದಲ್ಲಿ ಭಗವಂತ ಇದ್ದಾನೆ ಅಂತೇಳಿ. ಅಕ್ಷ್ಣೋತಿ ಅಕ್ಷ್ಣ ಅಕ್ಷೋ ವ್ಯಾಪ್ತವ್ ಅಂತೇಳಿ, ಅಕ್ಷ ಅನ್ನುವ ಧಾತುವಿಗೆ ವ್ಯಾಪಿಸಿರುವುದು ಪರ್ವೇಶನ್ ಅನ್ನು. ಆದ್ದರಿಂದ ಅವನು ಸರ್ವವ್ಯಾಪಕ, ವಿಷ್ಣು ಶಬ್ದದ ಒಂದು ಅರ್ಥ ಇಲ್ಲಿ ಇರುವಂಥದ್ದು. ಆದ್ದರಿಂದ ಅಕ್ಷ್ಣೋತಿ ವ್ಯಾಪ್ನೋತಿ ಇದೆ ಲೋಹಿತಾಕ್ಷ ಅಂತೇಳಿ. ಆದ್ದರಿಂದ ಲೋಹಿತ ರಕ್ತದಲ್ಲಿ ಇದ್ದು ರಕ್ತಕ್ಕೆ ಕೆಂಪುವನ್ನು ಕೊಡುವವನು, ಎಲ್ಲ ಕಡೆ ವ್ಯಾಪಿಸಿರುವವನು, ಎರಡು ಇದೆ. ಆದ್ದರಿಂದ ಸೊ ಎರಡು ಸಪರೇಟ್ ಶಬ್ದಗಳಾಗಿ ತಗೊಂಡು ಲೋಹಿತಾಕ್ಷ ಅನ್ನುವುದಕ್ಕೆ ಆ ಅರ್ಥವನ್ನು ಕೂಡ ನಾವು ನೋಡಬಹುದು. ಅಷ್ಟೇ ಅಲ್ಲದೆ ಇದನ್ನು ಐತರಿ ಉಪನಿಷತ್ತಿನಲ್ಲಿ ಆ ಮಾತೇ ಬರುತ್ತೆ. ಅಲ್ಲಿ ತಸ್ಯೈತಸ್ಯ ಆತ್ಮನಃ ಲೋಹಿತಂ ಆಹ ಹ್ರಸ್ವಮಾಂಡುಕೆ ಅಂದರೆ ಅಲ್ಲಿ ಹ್ರಸ್ವಮಾಂಡುಕೆಯ ಅವನು ಹೇಳುವ ಮಾತುಗಳಲ್ಲಿ ಭಗವಂತ ಲೋಹಿತ ನಾಮಕನಾಗಿ ರಕ್ತದಲ್ಲಿ ರಕ್ತ ಬಣ್ಣದಿಂದ ಇರ್ತಾನೆ ಅಂತ ಅಲ್ಲಿ ಆ ಪ್ರಸಂಗ ಬರುತ್ತೆ. ಜಸ್ಟ್ ಒಂದು ರೆಫರೆನ್ಸ್ಗಷ್ಟೇ. ಅಷ್ಟೇ ಅಲ್ಲದೆ ಇನ್ನೊಂದು ಅಕ್ಷ ಅನ್ನುವ ಶಬ್ದಕ್ಕೆ ಅಕ್ಷ ಅಂದರೆ ಚಕ್ರ ಅಂತ ಅರ್ಥ ಇದೆ. ಯಾಕಂದ್ರೆ ಸ್ಪೋಕ್ಸ್ ಬೇಸಿಕ್ ಆಗಿ ಅಕ್ಷ ಅನ್ನೋದು ಸ್ಪೋಕ್ಸ್ ಉಳ್ಳದು, ಸ್ಪೋಕ್ಗೆ ಅಕ್ಷ ಅಂತಲೂ ಕರೀತಾರೆ. ಆ ಸ್ಪೋಕ್ಸ್ ಇರುವಂತಹ ಚಕ್ರಕ್ಕೂ ಅಕ್ಷ ಅಂತ ಕರೀತಾರೆ. ಸೊ ಅಕ್ಷ ಅಂದ್ರೆ ಚಕ್ರ ಅಂತ ಅರ್ಥ. ಆದ್ದರಿಂದ ಅಲ್ಲಿ ಭಗವಂತ ಅವನು ಪ್ರದೀಪ್ತ ಚಕ್ರ ಇತಿ ಯಾವತ್ ಅಕ್ಷ ಶಬ್ದಸ್ಯ ಚಕ್ರೇಪಿ ಪ್ರವೃತ್ತೇ ಅಂತೇಳಿ ಲೋಹಿತ ಪ್ರದೀಪ್ತ ಅಕ್ಷ ಚಕ್ರಂ ಯಸ್ಯ ಅಂತೇಳಿ, ಅಂದ್ರೆ ಕೆಂಪಾಗಿ ಪ್ರಕಾಶಿಸುತ್ತಿರುವಂತಹ ಚಕ್ರ ಉಳ್ಳವನು, ಅದು ಕೂಡ ಬಹುರೀಹಿ ಸಮಾಸವೇ. ಸೊ ಅಲ್ಲಿ ಅರ್ಥ ಬೇರೆ, ಕೆಂಪಾದ ಚಕ್ರವುಳ್ಳವನು, ಕಣ್ಣು ಉಳ್ಳವನು ಅಂದ್ರೆ ಚಕ್ರವುಳ್ಳವನು ಅಂತೇಳಿ. ಸೊ ಅಂದರೆ ಭಗವಂತನ ಆಯುಧ ಚಕ್ರ ಆಯುಧ ಅದು ಕೆಂಪಾಗಿರುತ್ತೆ. ಆದ್ದರಿಂದ ಅಂತಹ ಸುದರ್ಶನ ಚಕ್ರ ಕೆಂಪಾಗಿರುವಂತಹ ಚಕ್ರದ ಧಾರಿಯಾಗಿದ್ದಾನೆ ಪರಮಾತ್ಮ. ಆದ್ದರಿಂದಲೂ ಅವನು ಲೋಹಿತಾಕ್ಷ ಅಂತೇಳಿ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ನಾವು ಪರಮಸ್ತುತಿಯಲ್ಲಿ ನೋಡುವಾಗ ಅಲ್ಲಿ ಭಗವಂತನಿಗೆ ಒಂದು ರೂಪ ಪರಮ ರೂಪ, ಅವನು ಪರಮನಾದ ನಾರಾಯಣ, ಅವನು ನಾಲ್ಕು ರೂಪಗಳಿಂದ ಇರ್ತಾನೆ ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲೂ ಅದು ಬರುತ್ತೆ. ಒಂದನೇ ಅಧ್ಯಾಯದ ಎರಡನೇ ಒಂದನೇ ಅಧ್ಯಾಯದಲ್ಲಿ ಎರಡನೇ ಪಾದದಲ್ಲಿ 23ನೇ ಇದರ ಹೇಳುವಾಗ ಅಲ್ಲಿ ಹೇಳ್ತಾರೆ, ತಸ್ಯ ಹೇತಸ್ಯ ಪರಮಸ್ಯ ನಾರಾಯಣಸ್ಯ ಚತ್ವಾರಿ ರೂಪಾಣಿ ಶುಕ್ಲಂ ರಕ್ತಂ ರೌಗ್ಮಂ ಕೃಷ್ಣಮಿತಿ ಅಂಥೇಳಿ. ಅಲ್ಲಿ ಪರಮಸ್ತುತಿಯಲ್ಲಿ ವರಾಹ ಆ ಹಯಗ್ರೀವ ರೂಪಿಯನ್ನು ಆ ನಾಲ್ಕು ಬಣ್ಣಗಳಲ್ಲಿ ವರ್ಣನೆ ಮಾಡ್ತಾರೆ ವರದರಾಜ ಸ್ವಾಮಿಗಳವರು. ಅಲ್ಲಿ ಬರುವಂಥದ್ದು ಆ ಬಿಳಿ ಬಣ್ಣ, ಅದೇ ವಿಧವಾಗಿ ಕೃಷ್ಣ ಬಣ್ಣ, ರಕ್ತ ಬಣ್ಣ, ರೌಗ್ಮ ಅಂದರೆ ಬಂಗಾರದ ಬಣ್ಣ, ಈ ನಾಲ್ಕು ಬಣ್ಣಗಳಲ್ಲಿ ಭಗವಂತ ಇರ್ತಾನೆ ಒಂದು, ಅಂದರೆ ಆ ಕೆಂಪು ಬಣ್ಣ ಅನ್ನೋ ಒಂದು ರೂಪ. ಆದ್ದರಿಂದ ಲೋಹಿತಾಕ್ಷ ಅಂದರೆ ಲೋಹಿತ ಕೆಂಪು ಬಣ್ಣದಿಂದ ಇರುವವನು ಮತ್ತು ಅಕ್ಷ ವ್ಯಾಪಿಸಿರುವವನು ಅಂತ ನಾವು ನೋಡಿದ್ದೀವಿ. ಆದ್ದರಿಂದ ಭಗವಂತನ ನಾಲ್ಕು ರೂಪ ಈ ಒಂದು ಅನುಸಂಧಾನದಲ್ಲಿ ನಾಲ್ಕು ರೂಪಗಳು ತಗೊಂಡಾಗ ಆ ಕೆಂಪು ರೂಪದಿಂದ ಇರ್ತಾನಾದ್ದರಿಂದ ಅವನು ಅಕ್ಷ್ಣೋತಿ ವ್ಯಾಪ್ನೋತಿ ದಕ್ಷ ಲೋಹಿತಶ್ಚಾಸೋ ಅಕ್ಷ ಅಂತೇಳಿ ಈ ವಿಧವಾಗಿ ಲೋಹಿತ ವರ್ಣತ್ವಾತ್ ಲೋಹಿತ, ಕೆಂಪು ಬಣ್ಣ ಇರುವವನಾದ್ದರಿಂದ ಅವನಿಗೆ ಲೋಹಿತ ಅಂತ ಹೆಸರು, ವ್ಯಾಪಿಸಿ ಇರುವವನಾದ್ದರಿಂದ ಅಕ್ಷ, ಆದ್ದರಿಂದ ಲೋಹಿತಾಕ್ಷ ಅಂತ ಹೇಳಿ ಭಗವಂತನಿಗೆ ಆ ಹೆಸರು ಕೂಡ ಬಂದಿದೆ. ಹೀಗೆ ಭಗವಂತನಿಗೆ ಲೋಹಿತಾಕ್ಷ ಅನ್ನುವ ಹೆಸರು, ಅವನಿಗೆ ಈ ಸಹಸ್ರನಾಮದಲ್ಲಿ ಬರುವಂತಹ ಈ ಹೆಸರು, ಇದು ಭಗವಂತನ ಕಲ್ಯಾಣ ಗುಣವನ್ನು ಹೇಳುವಂಥದ್ದೇ ಆಗಿದೆ, ಅವನ ಮಹಿಮೆಯನ್ನು ಹೇಳುವಂಥದ್ದು. ಯಾಕೆಂದರೆ ನಮಗೆ ಪ್ರತಿಯೊಂದು ಶಾಸ್ತ್ರ ಎಲ್ಲ ಯಾವ್ಯಾವ ಶಾಸ್ತ್ರ ಅಧ್ಯಯನ ಪಾಠಗಳು ನಾವು ಮಾಡ್ತಾ ಇದ್ದೀವೋ ಎಲ್ಲದರಲ್ಲಿಯೂ ಮುಖ್ಯ ಉದ್ದೇಶ ಭಗವಂತನ ಮಹಿಮೆಯನ್ನು ತಿಳಿಯುವುದು, ಆ ಮಹಿಮೆಯನ್ನು ಮತ್ತು ಮತ್ತು ಸ್ಮರಣೆ ಮಾಡ್ತಾ ಅದರ ಮೂಲಕವಾಗಿ ನಾವು ಅವನಾಗೆ ಹತ್ತಿರ ಹೋಗುವುದು, ದಟ್ ಈಸ್ ದಿ ಗೋಲ್. ಆದ್ದರಿಂದ ಈ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಅದೇ ಉದ್ದೇಶದಿಂದ ಪ್ರತಿಯೊಂದು ಹೆಸರಿನಲ್ಲಿ ಕೂಡ ಆ ಭಗವಂತನ ಮಹಿಮೆಯನ್ನು ಕಾಣುವುದೇ ಮುಖ್ಯ ಉದ್ದೇಶವಾಗಿಟ್ಟುಕೊಂಡು ನಾವು ನೋಡಬೇಕು. ಸೊ ಇಲ್ಲಿಗೆ ನಾನು ಇದು